ಯಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಏನಾಯ್ತೀಗ? ಕಂಸ ವಧೆಯಾಯಿತು. ಕೃಷ್ಣ ಬಲರಾಮರಿಬ್ರು ಎಲ್ಲಿ ಹೊರಟಿದ್ದಾರೆ? ಸಾಂದೀಪಿನ್ಯಾಚಾರ್ಯ ಹತ್ರ ಉಜ್ಜಯಿನಿ ಹೊರಟಿದ್ದಾರೆ. ಅಲ್ಲಿ ಏನು ಅಭ್ಯಾಸ ಮಾಡ್ತಿದ್ದಾರೆ? ವಿದ್ಯಾಭ್ಯಾಸ ಮಾಡ್ತಾರೆ. ವಿದ್ಯಾಭ್ಯಾಸ ಮಾಡೋ ಅಗತ್ಯ ಅವರಿಗಿತ್ತು ಅಂತ ಹೇಳಿದ್ರು. ಯಾರವರು? ವಿದ್ಯಾ ಪ್ರತಿಪಾದ್ಯ ದೇವತೆ ಕೃಷ್ಣ. ವಿದ್ಯಾಭ್ಯಾಸ ಮಾಡಬೇಕಾ? ಇಲ್ಲ. ಆದ್ರೆ ಲೋಕದೃಷ್ಟಿಗೋಸ್ಕರ ಕೃಷ್ಣ ಹಾಗೆ ಮಾಡ್ತಾನೆ. ಲೋಕದಲ್ಲಿ ಏನ್ ಆಚಾರ್ಯ ಇದಕ್ಕೆಲ್ಲ ಬರೀತಾರೆ. ಧರ್ಮೋ ಹಿ ಸರ್ವ ವಿದುಷಾಮಪಿ ದೈವತಾನಾಂ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಜ್ಞಾನಾದಿ ಗೂಹನಂ ಉತ ಅಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸತ್ ಭಗವಾನ್ ಗುರೌ ಚ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದಿಷ್ಟು ನಿರ್ಣಯ ಹೇಳಿಬಿಡ್ತಾರೆ. ಮನುಷ್ಯ ಹುಟ್ಟಿದ ಮೇಲೆ ಎಂಥ ದೊಡ್ಡ ದೇವತೆಯಾಗಿದ್ದರೂ ಕೂಡ ಏನು ಮಾಡಬೇಕಂತೆ? ನರವತ್ ಪ್ರವೃತ್ತಿ, ಮನುಷ್ಯತೆ ಸಾಮಾನ್ಯತೆ ನಡ್ಕೋಬೇಕಂತೆ. ಮತ್ತು ಮುಖ್ಯವಾದದ್ದೇನು ಮನುಷ್ಯ ಮಾಡಬೇಕಾದ ಕೆಲಸ ಅಂದರೆ ಜ್ಞಾನ ಸಂಪಾದನೆ. ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಜ್ಞಾನ ಇದ್ದವನು ಕೂಡ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಉಳಿದವರು ತಿಳ್ಕೊಳ್ಳಿ ಅಂಥೇಳಿ ಇನ್ನೊಬ್ಬರ ತೋರ್ಲಕ್ಕೆ ಹೋಗ್ಬೇಕಂತ. ಇವನಿ ನೆಸಿಟಿ ಇಲ್ಲ, ಆದರೆ ಉಳಿದವರು ಅರ್ಥ ಮಾಡ್ಕೋಬೇಕಂತ. ಜ್ಞಾತಕ್ಕೆ ಓ ಇಂಥವರೇ ಓದ್ತಾರೆ, ನಾವು ಓದಬೇಕು ಅಂತ ಭಾವನೆ ಬರಲಿ ಅಂತ ತೋರಿಸ್ತಾರೆ. ಅದನ್ನು ಕೃಷ್ಣ ತಾನು ತೋರಿಸ್ತಾನೆ. ಎದ್ದೇ ಜಾರದಾರತೆ ಶ್ರೇಷ್ಠ ತತ್ತದೇವ ಇತರೋ ಜನ ಅದನ್ನೆಲ್ಲ ಹೇಳಿ ಮುಂದುವರಿಸ್ತಾರೆ. ಈಗ ಏನು ಹೇಳ್ತಾರೆ? ಸಪಿತಾ ಕೃಷ್ಣ ಸಂಕರ್ಷ ಆಹ ಚಾಸ್ಮಾನ್ ಮಹಾರಾಜ ಪ್ರಜಾಸ್ವಾಜ್ಞಪ್ತು ಅರ್ಹತಿ. ಮುಂದಿಂದು ಸರಹಸ್ಯಂ ಧನುರ್ವೇದಂ ಅಥೋ ಗುರುಕುಲೇ ವಾಸಂ ಇಚ್ಛಂತೌ ಉಪಜಗ್ಮತು ಕಾಶ್ಯಂ ಸಾಂದೀಪಿನಿಂ ನಾಮ ಅವಂತಿ ಪುರವಾಸಿನಂ ಯಥಾ ಉಪಸಾಧ್ಯತೌ ದಾಂತೌ ಗುರೌ ವೃತ್ತಿಂ ಅನಿಂದಿತಾಂ ಗ್ರಾಹಯಂತಾವ್ ಉಪೇತೌ ಚ ಭಕ್ತ್ಯ ದೇವ ಮಿವ ಆದೃತೌ ಯಥಾ ಉಪಸಾಧ್ಯತೌ ದಾಂತೌ. ಇಬ್ಬರು ಹೋದ್ರಂತೆ ಶಮದಮಾಜಿ ಸಂಪತ್ತಿ ಇಟ್ಕೊಂಡು ಗುರುಕುಲ ವಾಸಕ್ಕೆ ಹೋಗ್ಬೇಕು. ಕೃಷ್ಣ ಭಾರಿ ನಿಯಮಾನುಷ್ಠಾನ ಮಾಡ್ಕೊಂಡಾಗಿದ್ದಾನೆ. ಗುರು ವೃತ್ತಿ ಮನಿಂದಿತಾಂ, ಗುರುಗಳಲ್ಲಿ ಸೇವಾದಿಗಳನ್ನ ಮಾಡ್ಕೊಂಡಿರ್ಬೇಕು. ಸೇವಾದಿಗಳು ಸೇವೆ ಮಾಡ್ಕೊಂಡಿದ್ದಾನಂತ ಕೃಷ್ಣ. ಅದಕ್ಕೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಸೇವೆ ಮಾಡಿಕೊಂಡೇ ಇದ್ದಾನೆ. ಇಬ್ರು ಕೂಡ ಹಾಗೆ ಗ್ರಾಹಯಂತವು ಉಪೇತವು ಸ್ಮ ಭಕ್ತ್ಯ ದೇವ ಮಿವ ಆದೃತವು. ಗುರುಗಳನ್ನು ಹೇಗೆ ನೋಡ್ತಿದ್ದಾರಂತೆ? ದೇವತೆಗಳನ್ನು ನೋಡ್ತಾ ನೋಡ್ತಾರಂತೆ. ಆಚಾರ್ಯ ದೇವೋ ಭವ, ಗುರು ಗೌರವದಿಂದ ಕಾಣ್ತಿದ್ದಾರೆ. ಇದೆಲ್ಲ ತೋರಿಸ್ಕೊಡ್ತಾನೆ ಕೃಷ್ಣ. ಯದ್ಯಪಿ ಆ ಗುರುವಿನಲ್ಲಿ ಆ ರೀತಿ ಸನ್ಮಾನ ಮಾಡಬೇಕಾದ್ರೆ ಒಳಗೆ ಯಾರಿದ್ದಾರೆ? ತಾನೇ ಇದ್ದಾನೆ, ತಾನೇ ಸ್ವತಃ ಇದ್ದಾನೆ. ತನಗೆ ತಾನೇ ಮಾಡಿಕೊಂಡಿದ್ದು ನೋಡೋರಿಗೆ ಏನಿಸ್ತಾ ಇತ್ತು? ಕೃಷ್ಣ ಗುರುಗಳು ಮಾಡ್ದ, ಸಂದೇಶ ಕೊಡಕ್ಕೆ ಹಾಗೆ ಮಾಡ್ದ. ಹೇಳ್ತಾರೆ, ಯಥಾ ಯಥಾವದ್ ಉಪಸಾಧ್ಯ ಸಮಿತ್ ಪಾಣಿತ್ವಾದಿನ ಪ್ರಾಪ್ಯ ದಾಂತೌ ಗುರೌ ಅನಿಂದಿತಾಂ ಶುದ್ಧಾಂ ವೃತ್ತಿಂ ಅನ್ಯಾನ್ ಗ್ರಾಹಯಂತವು. ಉಳಿದವರಿಗೆ ಗುರುಕುಲವಾಸ ಹೇಗೆ ಮಾಡಬೇಕು ಅಂತ ತೋರಿಸೋದಕ್ಕೋಸ್ಕರ ದೇವಮಿವ ಗುರುಮುಪೇತೌ ಸ್ಮ ಶಿಷೇವಾತೆ. ಗುರುಗಳ ಹತ್ರ ದೇವರಲ್ಲಿ ಭಕ್ತಿ ಮಾಡಿದ್ರೆ ಮಾಡಿದರು. ಯಸ್ಯ ದೇವೇ ಪರಾಭಕ್ತಿ. ಬಾಲ್ಯಾವಸ್ಥೆಯಲ್ಲೂ ಕೂಡ ಒಳ್ಳೆ ವಿದ್ಯಾರ್ಥಿ ಹೇಗಿರ್ತಾರೆ? ಯಾರನ್ನು ಕೂಡ ಹೊಸ ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಅದೇ ಹೇಳಿಲ್ಲ, ಇದು ಉಪಾಧಿ ಕ್ರಿಯೇಟ್ ಮಾಡೋದಿಲ್ಲ. ಇವತ್ತು ಜ್ಞಾನ ಬಂತು ಅಂತ ಹೇಳಿದ್ರೆ ಜ್ಞಾನ ಸ್ವರೂಪದಲ್ಲಿರೋ ಜ್ಞಾನ ಅಭಿವ್ಯಕ್ತ ಆಗುತ್ತೆ ಹೊರತು ಇವತ್ತಿನ ಮ್ಯಾಚ್ ಪಾಸ್ ಗಡ್ಡಿ ಬರುತ್ತೆ, ಬೇರೆ ಗಡ್ಡಿ ಬರೋದು ಬರುತ್ತಾ? ಅದರಲ್ಲಿ ಇದೆ, ಹಿಡನ್ ಇದೆ, ವ್ಯಕ್ತ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರನೇ ಶಮದವಾದಿಗಳು ಚಿಕ್ಕವರಿಗೂ ಇರುತ್ತೆ, ದೊಡ್ಡವರು ಧ್ರುವನೇ ಇರಲಿಲ್ಲ, 5 ವರ್ಷದ ಮಗು ಇವನಿಗೆ ಇತ್ತೋ ಇಲ್ವೋ, ಆದ್ದರಿಂದ ಅದು ಯೋಚನೆ ಇಲ್ಲ. ಶಮದಾಮಾದಿ ಯಾವುದೇ ಗುಣಗಳು ಕೂಡ ಇರೋದು ಅಭಿವ್ಯಕ್ತಿ ಆಗುತ್ತೆ ಹೊರತು ಕ್ರಿಯೇಟ್ ಆಗೋದಿಲ್ಲ. ಆ ರೀತಿ ಕ್ರಿಯೇಟ್ ಆಗೋದಾಗಿದ್ದರೆ ದುಷ್ಟರು ಏನಾಗ್ಬಿಡ್ತಾ ಇದ್ರು? ಸಜ್ಜನರಾಗ್ತಾ ಇದ್ರು. ಗಾಯಂತವು ಉಪೇತವು ಸ್ಮ ಭಕ್ತ್ಯ ದೇವಮಿ ವಾದೃತವು ತಯೋರ್ ದ್ವಿಜವರಸ್ತುಷ್ಟ ಶುದ್ಧ ಭಾವಾನುವೃತ್ತಿಭಿ ಪ್ರೋವಾಚ ವೇದಾನ್ ಅಖಿಲಾನ್ ಸಾಂಗೋಪನಿಷದೋ ಗುರುಹು. ಅವ್ರಿಗೆ ಭಾರಿ ಖುಷಿಯಾಯಿತು ಸಾಂದೀಪಿನಾಚಾರ್ಯರಿಗೆ. ತಯೋಹೋ ದ್ವಿಜವರ ತುಷ್ಟ, ಬ್ರಾಹ್ಮಣ ಶ್ರೇಷ್ಠರಾದ ಅವಂತಿಗಳು ಆ ಗುರುಗಳು ಸಾಂದೀಪಿನಾಚಾರ್ಯರು ಸಂತೋಷದಿಂದ ಶುದ್ಧ ಭಾವ ಅನುವೃತ್ತಿಭಿ. ಅವ್ರಿಗೆ ಶಿಷ್ಯರಲ್ಲಿ ಏನಿದೆ ಅಂತ ಗೊತ್ತಾಯ್ತು ಅವರಿಗೆ, ಶುದ್ಧ ಭಾವ ಇದೆ, ಶುದ್ಧ ಅನುವೃತ್ತಿ ಅಂದರೆ ಸೇವೆ, ಶುದ್ಧ ಆಚಾರ ಇದೆ ಅಂತ ತಿಳ್ಕೊಂಡು ಪ್ರೀತಿಯಿಂದ ಹೇಳ್ಕೊಟ್ರಂತೆ. ಪ್ರೋವಾಚ ವೇದಾನ್ ಅಖಿಲಾನ್ ಸಾಂಗೋಪನಿಷದ ಗುರು. ಯಾವಾಗಲೂ ಗುರುಗಳು ಸರಿಯಾಗಿ ಹೇಳ್ಬೇಕಾದ್ರೆ ಏನು ಶಿಷ್ಯರ ಮೇಲೆ ಏನಿರ್ಬೇಕು? ಅವರಿಗೆ ಅಭಿಮಾನ ಇರಬೇಕು. ಇಲ್ಲ ಅವ್ರಿಗೆ ಗುಟ್ಟು ಹೇಳ್ಕೊಡೋದಿಲ್ಲ. ಮೇಲ್ಮೇಲೆ ಹೇಳ್ಕೊಡೋದು ಬೇರೆ, ಸೀಕ್ರೆಟ್ ಹೇಳ್ಕೊಡೋದು ಬೇರೆ. ಸೀಕ್ರೆಟ್ ಹೇಳ್ಕೊಡ್ಬೇಕಾದ್ರೆ ಯಾವಾಗ ಹೇಳ್ಕೊಡ್ತಾರೆ? ಪ್ರೀತಿ ಇದ್ದರೆ ಮಾತ್ರ. ಇಲ್ಲದವ್ರೆ ಮೆಕ್ಯಾನಿಕರಿಗೆ ಹೇಳ್ಕೊಟ್ರೆ ಏನು ಬರೋದಿಲ್ಲ? ಸಿದ್ಧಿ ಬರೋದಿಲ್ಲ. ಅದು ಬರಬೇಕು. ಪ್ರೀತಿ ಬರ್ಬೇಕಾದ್ರೆ ಏನು ಮಾಡಿರ್ಬೇಕು? ಅವರು ಪ್ರೀತಿ ಬರ ನಡ್ಕೊಂಡಿರ್ಬೇಕು. ಹಾಗೆ ನಡ್ಕೊಂಡಿದ್ದಕ್ಕೆ ಅವ್ರು ಹೇಳಿಕೊಟ್ರು. ಇದೆಲ್ಲ ನಿರ್ಣಯದಲ್ಲಿ ಆಚಾರ್ಯ ಬರೀತಾರೆ. ಹೇಳಿದ ಮಾತ್ರಕ್ಕೆ ವಿಷಯ ತಿಳಿಯೋದಿಲ್ಲ, ಸುಪ್ರಸನ್ನಧೀ ಅವ್ರು ಪ್ರಸನ್ನ ಮನಸ್ಕರ ಹೇಳಿದರೆ ತಿಳಿಯುತ್ತೆ, ಅಲ್ಲಿ ತಿಳಿಯೋದಿಲ್ಲ. ದೃಷ್ಟಾಂತ ಕೊಡ್ತಾರೆ, ಬ್ರಹ್ಮದೇವರತ್ವ ವಿರೋಚನನೂ ಹೋದ, ಇಂದ್ರದೇವರು ಹೋದರು, ಇಬ್ಬರಿಗೂ ಒಂದೇ ಮಾತು ಹೇಳಿದರು ಬ್ರಹ್ಮದೇವರು. ಆದರೆ ಇಂದ್ರದೇವರಿಗೆ ತಿಳಿಯಿತು, ವಿವೇಕರಿಗೆ ತಿಳಿಯಲಿಲ್ಲ. ಯಾಕೆ ತಿಳಿಯಲಿಲ್ಲ? ಅವನು ಅಯೋಗ್ಯನಾದ್ದರಿಂದ ಅವರು ಹೇಳಿದರೆ ತಿಳಿಯದಂತೆ ಹೇಳಿದರು. ಇಂದ್ರದೇವರಿಗೆ ಅದೇ ಮಾತೇ ತಿಳಿತವ್ರಿಗೆ. ಆ ದೃಷ್ಟಿಯಲ್ಲಿ ಸುತುಷ್ಟ ಅಂತ ಪದವು ಬಹಳ ಇಂಪಾರ್ಟೆಂಟ್ ಪದ. ಸರಹಸ್ಯಂ ಧನುರ್ಭೇದಂ, ಅವರು ಯಾವಾಗ ಸಂತೋಷ ಪಡ್ತಾರೆ? ಶುದ್ಧ ಭಾವ, ಶುದ್ಧ ಅನುವೃತ್ತಿ. ಮನಸ್ಸಿನಲ್ಲಿ ಏನಿರಬಾರ್ದು? ಕಪಟ ಇರಬಾರ್ದು. ಎಲ್ಲ ಇರ್ತಾರೆ ದುಷ್ಟರೆಲ್ಲ. ಓದಕ್ಕೆ ಹೋಗಿ ದುರ್ಯೋಧನ ಬಲರಾಮ ದೇವರ ಹತ್ರ ಓದಕ್ಕೆ ಹೋದ. ಏನು ಓದಿದ? ಗದಾ ವಿದ್ಯೆ ಕಲಿತ. ಶುದ್ಧ ಭಾವ ಇತ್ತ ಅವನಿಗೆ? ಇರಲಿಲ್ಲ. ಅವ್ ಯಾಕೆ ಯಾಕೆ ಸೇವೆ ಮಾಡಿದ್ ಗೊತ್ತು? ಅವನು ಮಾಡಿದ್ದು ಸುಭದ್ರೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿ ಮಾಡ್ಕೊಂಡ. ಅರೆ ಅರ್ಜುನ ಭೀಮಸೇನ ದೇವರು ಬಲರಾಮ ಹೋದ್ರಿ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲೇ ಇತ್ತು. ಅರ್ಥ ಆಯ್ತಾ? ಈಗ ಅದು ಕಪಟ ಅಂದ್ರೆ ಏನು ಗೊತ್ತಾ? ಯಾವುದೋ ಬೇರೆಯದಕ್ಕೋಸ್ಕರವಾಗಿ ಮಾಡಿದ್ದಕ್ಕೆ ಮೋಸ ಆಗ್ತಿತ್ತು. ದುರ್ಯೋಧನ ಆ ರೀತಿ ಮಾತು ತಗೋಬೇಕಾಗಿತ್ತು ಅವ್ರು. ಸುಭದ್ರೆ ನನಗೇ ಕೊಡಬೇಕು ಅಂತಂದು ಅವ್ರು ಮಾತು ಕೊಡಲಿ ಅಂತೇಳಿ ಮೆಚ್ಚಿಸಿಬಿಟ್ಟು ಆಮೇಲೆ ಮೋಸ ಮಾಡಿಬಿಟ್ಟ. ಅದು ದ್ರೋಣಾಚಾರ್ಯ ಏಕಲವ್ಯ ದ್ರೋಣಾಚಾರ್ಯಕ್ಕೆ ಹಾಗೆ ಮಾಡಿದ. ಶುದ್ಧ ಭಕ್ತಿ ಅಲ್ಲ ಅದು. ಶುದ್ಧ ಭಕ್ತಿ ಇದ್ದಾಗ ಮಾತ್ರ ಸರಿ. ಅದನ್ನ ಹೇಳೋದಕ್ಕೆ ಶುದ್ಧ ಭಾವ ಅನುವೃತ್ತಿ ಭೀ ಪ್ರೋವಾಚ ವೇದಾನಖಿಲಾನ್ ಸಾಂಗೋಪನಿಷತಃ ಗುರುಹು. ಅವ್ರೇನು ಹೇಳಿಕೊಟ್ರು? ಎಲ್ಲ ವೇದನೂ ಹೇಳಿಕೊಟ್ರು. ಸಾಂಗ ಅಂದರೆ ವೇದಾಂಗಗಳ ಸಮೇತ ಹೇಳಿಕೊಟ್ರು. ವೇದಾಂಗಗಳು ಅಂದರೆ ಶಿಕ್ಷಾ, ವ್ಯಾಕರಣ, ನಿರುಕ್ತಿ, ಛಂದಸ್ಸು, ಜ್ಯೋತಿ, ಕಲ್ಪ. ಆರು ವೇದಾಂಗಗಳ ಸಮೇತ ಹೇಳಿದರು. ಉಪನಿಷತ್ತಿನ ಸಮೇತ ಹೇಳಿದರು. ಸರಹಸ್ಯಂ ಧನುರ್ವೇದಂ ಧರ್ಮನ್ಯಾಯ ಪಥಾಂತಥಾ. ಧನುರ್ವಿದ್ಯೆಯನ್ನು ಹೇಳಿಕೊಟ್ರು ಸಾಂದೀಪಿನಾಚಾರ್ಯರು. ಧನುರ್ವೇದವನ್ನು ಹೇಳಿಕೊಟ್ರು. ಧನುರ್ವೇದ ಯಾಕೆ ಕರೆದ್ರು? ಹಾ, ಇಲ್ಲ, ಕ್ಷತ್ರಿಯ ಇಲ್ಲ, ಬ್ರಾಹ್ಮಣರೇ ಹೇಳ್ಕೊಡ್ತಾರೆ. ಬ್ರಾಹ್ಮಣರಿಗೆ ಆರು ಬಾಣದ ಅಧಿಕಾರ ಬ್ರಾಹ್ಮಣರಿಗೆ ಒಂದೇ ಇರೋದು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಆರನ್ನು ಮಾಡೋ ಶಕ್ತಿ ಬ್ರಾಹ್ಮಣರಿಗೆ ಮಾತ್ರ. ಉಳಿದವರಿಗೆ ಮೂರಷ್ಟೇ. ಬ್ರಾಹ್ಮಣ ಅಧ್ಯಯನ ಮಾಡ್ಬೋದು, ಇನ್ನೊಬ್ರು ಮಾಡಿಸ್ಬೋದು. ಕ್ಷತ್ರಿಯ ಅಧ್ಯಯನ ಮಾಡ್ಬೋದು, ಇನ್ನೊಬ್ರಿಗೆ ಹೇಳ್ಕೊಡಾಗಿಲ್ಲ. ಅದೇ ರೀತಿಯೇ ಅವ ಯಜ್ಞ ಮಾಡಬಹುದು, ಬ್ರಾಹ್ಮಣ ಮಾಡಿಸ್ಬಹುದು, ಕ್ಷತ್ರಿಯರು ಮಾಡಿಸಾಗಿಲ್ಲ. ಮಾಡಬೇಕೇ ಹೊರತು ಬ್ರಾಹ್ಮಣ ಕೈಯಲ್ಲೇ ಮಾಡಿಸ್ಕೋಬೇಕು, ತಾ ಮಾಡಾಗಿಲ್ಲ. ಆಮೇಲೆ ದಾನ ಪ್ರತಿಗ್ರಹದಲ್ಲಿ ಬ್ರಾಹ್ಮಣ ದಾನ ತಗೋಬೋದು, ದಾನ ಕೊಡಬೇಕು. ಆದರೆ ಉಳಿದವರು ದಾನ ಕೊಡಬೇಕವ್ರು ತಗೊಳ್ಳಾಗಿಲ್ಲ. ಬ್ರಾಹ್ಮಣನೇ ಮಾತ್ರ ಅಧಿಕಾರ. ಮೂರು ಅವರಿಗೆ, ಆರು ಇವರಿಗೆ. ಅದಕ್ಕೆ ಷಟ್ಕರ್ಮ ಅಂತ ಕರೀತಾರೆ. ಅದು ತಾರತಮ್ಯ. ಮತ್ತೆ ಅದರಲ್ಲಿ ತಾರತಮ್ಯ. ಕೆಲವು ಸಣ್ಣ ಪುಟ್ಟ ದಾನ ತಗೊಳ್ಳೋಕೆ ಎಲ್ಲರಿಗೂ ಅಧಿಕಾರ ಇದೆ. ದೊಡ್ಡ ದೊಡ್ಡ ದಾನ ತಗೋಬೇಕಾದ್ರೆ ಏನಿರ್ಬೇಕು? ಅವರಿಗೆ ಅಧಿಕಾರ ಜಾಸ್ತಿ ಇರಬೇಕು. ಸಣ್ಣ ಪುಟ್ಟ ದಾನಗಳು ಬೇರೆ, ಊಟ ಕೂಡ ತಕ್ಷಣ ಯಾರು ಬೇಕಾದ್ರೂ ತೊಗೊಂಡ್ಬಿಡ್ಬೋದು. ಸಂಭಾವನೆ ಅಂದರೆ ವಿದ್ವಾಂಸನಾಗಿರ್ಬೇಕಾದ್ರೆ. ಆದರೆ ದೊಡ್ಡ ದೊಡ್ಡ ಭಾಗ ಜಾಸ್ತಿ ಜಾಸ್ತಿ ಬೇಕು. ಮತ್ತೆ ಇದು ಗೃಹ ದಾನ, ಕೆಲವು ದಾನಗಳಿಗೆಲ್ಲ ಸಾಮಾನ್ಯರು ಗೋದಾನ ಎಲ್ಲ ಸಾಮಾನ್ಯರಿಗೆ ಕೊಡಬಾರ್ದು. ಅದು ಗೋದಾನ ಮಾಡೋನಿಗೆ, ತಗೊಳ್ಳೋನಿಗೆ ಗೋ ರಕ್ಷಣೆ ಮಾಡೋ ಶಕ್ತಿನೇ ಇಲ್ಲ. ಅವನಿಗೆ ಕೊಟ್ಟರೆ ಏನು ಉಪಯೋಗ? ಅವ್ನು ನೋಡಿದ ಮೇಲೆ ಎಷ್ಟು ಜವಾಬ್ದಾರಿ ಇರಬೇಕು. ತಗೊಂಡ್ಮೇಲೆ ಗೋವನ ಜೀವನ ಪೂರ್ತಿ ಕಾಪಾಡಬೇಕು. ಅಂಥವನಿಗೆ ಮಾತ್ರ ಗೋದಾನ ಮಾಡಬೇಕೇ ಹೊರತು ಈ ಕಡೆ ಇಸ್ಕೊಂಡು ಆ ಕಡೆ ಮಾಡ್ಕೊಂಡು ಹೋಗ್ಬಿಟ್ಟ ಅಂಥವನಿಗೆ ಕೊಟ್ಟರೆ ಮಾಡಿ ತಪ್ಪು ಮಾಡಾಗಿಲ್ಲ. ಅದಕ್ಕೆ ಅರ್ಹತೆ ಬೇಕು. ಅದಕ್ಕೆಲ್ಲ ಸರಹಸ್ಯಂ ಧನುರ್ವೇದಂ. ಹಾಂ, ಯಾರಿಗೆ? ಹಾಂ, ತಪ್ಪೇ ತಪ್ಪು. ಗೋದಾನ ಆಗಲಿಲ್ಲ, ಧನದಾನ ಆಯ್ತು ಅವ್ರಿಗೆ, ಗೋದಾನ ಆಗಲಿಲ್ಲ. ಗೋವನ್ನೇ ಕೊಡಬೇಕು. ಗೋದಾನ ಅಂದರೆ ಗೋದಾನನೇ. ಹಾಗೆ ಹಸಿಗಾಗಿರುತ್ತೆ, ಒಂದು 2 ರೂಪಾಯಿ ಕೊಟ್ಬಿಟ್ಟು ಹೊಟ್ಟೆ ತುಂಬಿಡುತ್ತೆ ಅವನಿಗೆ. ಒಂದು 10 ಕೋಟಿ ರೂಪಾಯಿ ಕೊಟ್ಟರು ಹೊಟ್ಟೆ ತುಂಬೋದಿಲ್ಲ. ಏನು ಬೇಕು ಅವನಿಗೆ? ಆಗ ಅನ್ನ ಆಹಾರನೇ ಬೇಕು. ಆ ಟೈಪ್ ಅದನ್ನೇ ಕೊಡಬೇಕು ಆವಾಗ. ಸರಹಸ್ಯಂ ಅಂತಂದ್ರೆ ವೇದಂ. ಹಾಂ, ಹೌದು. ಹಾಂ ಹಾಂ, ಬದಲೇದಾಗಿ ಅದು ಗೋದಾನ ಆಗಲಿಲ್ಲ, ಧನದಾನ ಆಯಿತು. ಎರಡನೇದಾಗಿ ಇನ್ನೇನಾಗ್ಬೋದು? ಒಂದು ಗೋ ನಿಮ್ಮಲ್ಲಿ ಸಿಗುತ್ತೆ, ತಗೊಳ್ಳಿ ಅಂತ ದುಡ್ಡು ಕೊಟ್ಟು ಅವ್ರು ತರಬೇಕು. ಅವಾಗ ಗೋದಾನ ಆಗುತ್ತೆ. ಅವ್ರು ಎಷ್ಟೋ ಇರೋ ಗೋವನ್ನೇ ಕೊಟ್ಬಿಡ್ತಾರೆ. ಅವ್ರು ದಾನ ಮಾಡ, ಅದು ಹೊಸ ಗೋದಾನ ಆಗೋದಿಲ್ಲ, ಧನದಾನನೇ ಆಗಿದ್ದು. ಗೋದಾನ ಮಾಡೋ ಉದ್ದೇಶ ಗೋ ಉಡಿಬೇಕು ಅಂಥೇಳಿ. ಇವ್ರು ಒಂದೇ ಗೋವಿಗೆ 100 ಜನ ದಾನ ಮಾಡಿಬಿಟ್ರೆ ಅದು ಹೇಗೆ ಗೋದಾನ ಆಗುತ್ತೆ? ಧನದಾನ ಆಯ್ತು ಅಷ್ಟೇ. ಅದು ತಪ್ಪದು. ಆ್ಯಕ್ಚುಲಿ ಗೋಗಳನ್ನು ಉಳಿಸೋ ದೃಷ್ಟಿಯಿಂದನೇ ಕೊಡಬೇಕು ಅವಾಗ. ಗೊತ್ತಾಯ್ತಾ? ಅದು ಅನಿರ್ವಾಹ ಪಕ್ಷ. ನಿರ್ವಾಹ ಇಲ್ಲ ಅಂತ ಮಾಡಿದರೆ ಆ ರೀತಿ ಮಾಡ್ಬೋದೇ ಹೊರತು ಶಕ್ತಿ ಇದ್ದವ್ರು ಹಾಗೆ ಮಾಡಬಾರ್ದು. ಪ್ರತ್ಯಾಮ್ನಾಯ ಅದಕ್ಕೆ ಮಾಡಿ ತಪ್ಪು. ಕೊನೆ ಪ್ರತ್ಯಾಮ್ ಎಲ್ಲಿಗೆ ಹೋಗುತ್ತೆ? ಹಿಟ್ಟಿನ ಗೋದಾಮವರೆಗೂ ಹೋಗುತ್ತೆ. ಕೊನೆಗೆ ಇಷ್ಟೇ ಇಟ್ಟು ಒಂದು 5 ರೂಪಾಯಿ ಹಿಟ್ಟನ್ನು ಕೊಟ್ಟು ಗೋದಾನ ಮಾಡಿ. ಅದು ಹೇಳ್ತಾರೆ ಅತ್ಯಾಪತ್ಕಾದ ಅಷ್ಟಾರು ಮಾಡಿ ಅಂತ ಹೇಳ್ತಾರೆ. ಘೃತ ಗೋವು ಅಂತೇಳಿ. ಘೃತ ಗೋದಾನ ಅಂದ್ರೆ ಏನು? ತುಪ್ಪ ಗಟ್ಟಿಯಾದ ಮೇಲೆ ಅದರಲ್ಲಿ ಗೋವಿನ ಆಕಾರ ಮಾಡಿ ದಾನ ಮಾಡಿದ್ರೆ ಘೃತದೇನು ದಾನ ಅಂತ ಹೇಳ್ತಾರೆ. ತುಂಬ ಬಡವ ಪಾಪ, ನಿಜವಾದ ಗೋದಾನ ಮಾಡಕ್ಕೆ ಬರೋದಿಲ್ಲ, ಅಷ್ಟಾದರೂ ಮಾಡು ಅಂತ ಹೇಳ್ತಾರೆ. ಅದೇ ರೀತಿ ಗುಡ ಗೋದಾನ, ಬೆಲ್ಲದಲ್ಲಿ ಗೋವು ಮಾಡೋದು, ಅಲ್ಲಿ ದಾನ ಮಾಡೋದು. ಇದೆಲ್ಲ ಗೊತ್ತಾಗ್ಬಿಟ್ಟು ಅದೇ ಶುರು ಆಗ್ಬಿಡ್ತಾರೆ ಆಮೇಲೆ. ಆದರೆ ಆದಷ್ಟು ಅದು ಗೊತ್ತಾಗಬಾರ್ದು. ಅದೆಲ್ಲ ಚಾಯ್ಸ್ ಕೊಟ್ಟಿದ್ದಾರೆ. ತೀರ ಆಪತ್ಕಾಲದಲ್ಲಿ 10 ಗೋದಾನ ಮಾಡಿ, ಶಕ್ತಿ ಇದ್ದವನು ಮಾತ್ರ ಸರಿಯಾದ ಗೋದಾನ ಮಾಡಬೇಕು. ನಿನ್ನ ಹೇಳಿದ 16 ಗೋದಾನ ಮಾಡಬೇಕು ಪ್ರತಿಯೊಬ್ಬರು. ಪ್ರತಿಯೊಂದು ಸಂಸ್ಕಾರಕ್ಕೂ 1 ಗೋದಾನ ಮಾಡಬೇಕು. ಷೋಡಶ ಸಂಸ್ಕಾರಕ್ಕೆ ಮಿನಿಮಮ್ 16, ಅದು ಕೆಲವಕ್ಕೆ ಹೆಚ್ಚು ಮಾಡಬೇಕು. ಆಗ ಮಾಡಿದಾಗ ಏನಾಗುತ್ತೆ, ಹಿಂದಿನ ಕಾಲದ ಜನ ಯಾಕೆ ಆಗಿರ್ತಿದ್ರು ಅಂದರೆ ಆ ರೀತಿ ಮಾಡಿದ್ದಕ್ಕೆ ಆ ಥರ ಇರ್ತಿದ್ರು. ಮಾಡದೆ ಹೋದಾಗ ಎಲ್ಲ ಶಕ್ತಿ ಕಡಿಮೆ ಆಗ್ತಾ ಬರೋದು. ಅದೇ ತಪ್ಪು ಅಂತ ಹೇಳಿ ಗೋದಾನ ಮಾಡಿದರೆ ಆ ಗೋವಿನ ಗೋವಿನ ಬೆಲೆ ಅಷ್ಟೇ ಅಲ್ಲ, ಅದು ಜೀವನ ಪೂರ್ತಿ ಸಾಕೋ ಬೆಲೆ ಕೂಡ ಬರಬೇಕು ಅದರೊಳಗೆ. ಆ ರೀತಿ ಕೊಡಬೇಕು, ಆಗ ಅದು ನಿಜವಾದ ಗೋದಾನ ಆಗುತ್ತೆ. ಇಲ್ಲದ ಗೋದಾನ ಆಗೋದಿಲ್ಲ, 100 ರೂಪಾಯಿ ಗೋದಾನ ಆದ್ರೆ ಅರ್ಥನೇ ಇಲ್ಲ, ಒಂದು ದಿವಸ ಊರು ಕೂಡ ಬರೋದಿಲ್ಲ. ಅದು ಯಾವಾಗ ಯಾವುದಕ್ಕೆ ಹೌದು ಹೇಳಿದ್ದೇನಂದ್ರೆ, ಮೊದಲೇದಾಗಿ ಅದಕ್ಕೆ ಅದಕ್ಕೆ ಪ್ರಾಯಶ್ಚಿತ್ಯ, ಶಾಸ್ತ್ರೋಕ್ತ ಪ್ರಾಯಶ್ಚಿತ್ಯ ಬೇರೆ ಇದೆ. ಕೂಷ್ಮಾಂಡ ಹೋಮಾದಿಗಳಿದೆ, ಭುವನೇಶ್ವರಿ ಹೋಮ ಅಂತಿದೆ, ಎಲ್ಲ ಮಾಡಿದ್ರೇ ಪರಿಹಾರ ಆಗೋದಿಲ್ಲ, ಅದು ಅದನ್ನೇ ಮಾಡಬೇಕು. ಅದು ಕೂಡ ಅನಿವಾರ್ಯ ಪಕ್ಷ ಆಗಿರ್ಬೇಕು ಅದಾಗಬೇಕಾದ್ರೆ. ಇದು ಗೋದಾನ ಅಲ್ಲ, ಪುಣ್ಯ ಬರಲಿಕ್ಕೆ ಅದು ಕೊಟ್ಟಿದ್ದು ತೆಂಗಿನಕಾಯಿ ಕೊಟ್ಟು ಪುಣ್ಯ ಬರುತ್ತದೆ ಹೊರತು ಪುಣ್ಯ ಬರಲಿಲ್ಲ ಅಂತಲ್ಲ. ಗೋದಾನದ ಪುಣ್ಯ ಅಲ್ಲ, ಗೋದಾನದ ಪುಣ್ಯ ಮಾಡೋಕ್ಕೆ ಏನು ಮಾಡಬೇಕಾಗ, ಗೋದಾನನೇ ಮಾಡಬೇಕು. ಇವತ್ತು ದ್ರೌಪದಿ ಅವತಾರ ಮಾಡಬೇಕಾದ್ರೆ ಜೊತೆಗೆ ಎಷ್ಟು ಗೋದಾನ ಮಾಡಿದೆ ಗೊತ್ತಾತ ದ್ರಪದರಾಜ ಅವರಿಗೆ? ಎಷ್ಟು ಗೋದಾನ ಗೊತ್ತಾ? 20 ಕೋಟಿ ಗೋವುಗಳು ಕೊಟ್ಟದ್ದು, 20 ಕೋಟಿ ಗೋವುಗಳ. ಅದಕ್ಕೆ ಅವತಾರ ಮಾಡಿದ್ದೆ ಸಾಕ್ಷಾತ್ ದ್ರೌಪದಿ ದೇವಿ. ಗೊತ್ತಾಯ್ತೀರ, 10 ರೂಪಾಯಿ ಟಿ ವಿ ಕೊಡ್ತಾರೆ ನಿಮಗೆ, ಅದು ಕಲರ್ ಟಿ ವಿ ಜಾಸ್ತಿ ಆಗೋದಿಲ್ಲ, ಹೋಮ್ ಥಿಯೇಟರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದು ತಕ್ಕಂತೆ ಖರ್ಚು ಮಾಡಿದ್ರೆ ಹೇಗೆ ಪದಾರ್ಥ ಬರುತ್ತೋ ಅಂತ ದಾನ ಧರ್ಮ ಮಾಡ್ತಿದ್ರು ಅಂತ ಅಂತವ್ರು ಹುಡ್ತಾ ಇದ್ರು. ಇವತ್ತು ಆ ಪದ್ಧತಿ ಹೋಗಿದ್ದಕ್ಕೆ ಅವತಾರಿ ಪುರುಷ ಕಡಿಮೆ ಆಗ್ತಾ ಬರ್ತಾರೆ. ಆ ಗಾಂಧಿನಿ ಗರ್ಭದಲ್ಲಿದ್ದಾಗಲೇ ದಾನ ಮಾಡಿ ಸಂಕಲ್ಪ ಮಾಡಿದ್ದು ಅಂತ ಹೇಳಿಲ್ಲ ಅಕ್ಲೂರಿನ ತಾಯಿ. ಆ ಥರ ಮಾಡಬೇಕು, ದೇವರವ್ರಿಗೆ ಕೊಟ್ಟೆ ಕೊಡ್ತಾರೆ, 1 ಕೊಟ್ಟರೆ 10 ಕೊಡ್ತಾರೆ. ನಮಗೇನಾಗುತ್ತೆ ಅಂದರೆ ಆ ಥರ ಭಾವನೆ, ಬ್ಯಾಂಕ್ ಬಗ್ಗೆ ನಂಬಿಕೆ ಇದೆ ನಮಗೆ, ದೇವ್ರ ಬಗ್ಗೆ ನಂಬಿಕೆ ಇಲ್ಲ, ಅದರಿಂದ ಆಗ್ತಾ ಇಲ್ಲ. ಸರಹಸ್ಯಂ ಧನುರ್ವೇದಂ ಧರ್ಮನ್ಯಾಯ ಪಥಾಂತಥಾ, ಇಲ್ಲೊಂದು ಪ್ರಶ್ನೆ ಬರಬಹುದು. ಏನು ಪ್ರಶ್ನೆ? ಧನುರ್ವೇದ ಯಾಕೆ ಕಲಿತ ಕೃಷ್ಣ ಅಂದರೆ ಕ್ಷತ್ರಿಯರಿಗೇನಿದೆ? ಬ್ರಾಹ್ಮಣರು ಧನುರ್ವೇದ ಕಲಿಬಹುದು, ಹೇಳ್ಕೊಳ್ಳೋಕ್ಕೋಸ್ಕರ ಕಲಿಬೇಕು. ದ್ರೋಣಾಚಾರ್ಯ ಹೇಳ್ಕೊಳ್ಳೋದಕ್ಕೋಸ್ಕರ ಕಲಿತರು, ಆಮೇಲೆ ದುರ್ಯೋಧನ ಮೋಸ ಮಾಡಿದ್ದಕ್ಕೆ ಅವರು ಯುದ್ಧಕ್ಕೆ ಸೇರು. ಯುದ್ಧ ಮಾಡಬಾರ್ದು ಅವರು, ಬ್ರಾಹ್ಮಣ ಯುದ್ಧ ವಿದ್ಯೆ ಗೊತ್ತಿರಬೇಕು. ಏನು ಮಾಡಬಾರ್ದು ಅವನು? ವಕೀಲರಿಗೆ ಕಳತನ, ಪೊಲೀಸರಿಗೆ ಕಳತನ ಗೊತ್ತಿರಬೇಕು. ಕಳತನ ಮಾಡಬಾರ್ದು, ಕಳತನ ಮಾಡೋದು ಗೊತ್ತಿದ್ದರೆ ಏನು ಉಪಯೋಗ ಅವರಿಗೆ? ಕಳ್ಳ ಹಿಡಿಲಕ್ಕೆ ಬರುತ್ತೆ, ಇಲ್ಲದೆ ಹೋದರೆ ಕಳತನ ಗೊತ್ತೋದು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ. ಆ ಟೈಪ್ ಬ್ರಾಹ್ಮಣರಿಗೆ ಧನುವಿದ್ಯೆ ಗೊತ್ತಿರಬೇಕು, ಧನುವಿದ್ಯೆ ಮಾಡಬಾರ್ದು. ಆಪತ್ಕಾಲದಲ್ಲಿ ಮಾಡ್ಬೋದು, ತೀರಾ ಆಪತ್ಕಾಲದಲ್ಲಿ ಮಾಡ್ಬೋದೇ ಹೊರತು ಹೇಳ್ಕೊಡೋದಕ್ಕೆ ಅಧಿಕಾರ ಇದೆ. ಅದಕ್ಕೆ ಭೀಷ್ಮರು ಏನು ಮಾಡ್ತಾರೆ ಗೊತ್ತಾ? ಪಾಂಡವಾದಿನಿ ತಾವೇ ಹೇಳ್ಕೊಡ್ತಾರೆ ಭೀಷ್ಮರು, ಯಾಕೆಂದರೆ ಯಾರು ಹೇಳ್ಕೊಡೋ ಗುರುಗಳೇ ಇರಲಿ, ಬ್ರಾಹ್ಮಣರಲ್ಲಿ ಇರಲೇ ಇಲ್ಲ, ತಾವೇ ಹೇಳ್ಕೊಡ್ತಾರೆ. ಆದರೆ ಪಾಂಡವರಿಗೆ ಕೌರವರಿಗೆ ತಾವು ಹೇಳ್ಕೊಡೋದಿಲ್ಲ, ದ್ರೋಣಾಚಾರ್ಯರು ಹೇಳ್ಕೊಡ್ತಾರೆ. ಯಾಕೆ? ಅವರು ಬ್ರಾಹ್ಮಣರು, ಅವ್ರು ಹೇಳ್ಕೊಡ್ಬೇಕು. ಅರ್ಥ ಆಯ್ತು? ಎಷ್ಟು ಅಲ್ಲೇ ಮಹಾಭಾರತ ಓದಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪರಶುರಾಮರ ಹತ್ರ ಓದಿ ಬಂದರೆ ತಾವು ಅಲ್ಲಿ ಅವರಲ್ಲೇ ಓದಿದ್ದಾರೆ, ತಾವು ಏನೋ ಕ್ಷತ್ರಿಯರು ಜಾಸ್ತಿ ಓದಿದ್ದಾರೆ, 525 ವರ್ಷ ಓದಿದ್ದಾರೆ. ದ್ರೋಣಾಚಾರ್ಯ ಬರೀ 12 ವರ್ಷ ಓದಿದ್ದಾರೆ, ಆದರೂ ಅವ್ರ ಕೈ ಹೇಳಿಸ್ಬೇಕು ಅಂತ ಹೇಳಿಸ್ತಾರೆ. ಮೊದಲು ಕೂಡ ಪಾಂಡವರಿಗೆ ದ್ರೋಣಾಚಾರ್ಯ ಬರೋದಕ್ಕಿಂತ ಮುಂಚೆ ಯಾರ ಕೈ ಹೇಳಿಸ್ತಿದ್ರು ಗೊತ್ತಾ? ಕೃಪಾಚಾರ್ಯರಲ್ಲಿ ಹೇಳಿಸ್ತಾ ಇದ್ರು. ಯಾಕೆ? ಬ್ರಾಹ್ಮಣರು, ಭೀಷ್ಮಾಚಾರ್ಯರು ಇನ್ನೂ ಜಾಸ್ತಿ ತಿಳ್ಕೊಂಡವರು. ಯಾಕೆ? ದ್ರೋಣ ಪರಶುರಾಮದ ಡೈರೆಕ್ಟ್ ಶಿಷ್ಯರವರು, ಕೃಪಾಚಾರ್ಯರು ಅಲ್ಲ. ಆದರೂ ಕೂಡ ಏನು ಮಾಡಿದ್ರು? ಬ್ರಾಹ್ಮಣ ಹೇಳಬೇಕು ಅವ್ರಿಗೆ ಹೇಳಿಸಿದ್ರು. ಇದೆಲ್ಲ ಅರ್ಥ ಮಾಡಿಕೊಂಡು ವಾರಣಾಸ್ತ್ರ ಹೋದ್ರೆ ನಾವು ಪಾಲನೆ ಮಾಡಬೇಕು ಗೊತ್ತಾಗುತ್ತೆ. ಸರ್ವಂ ಹಾಂ ಹೇಳಿದ್ದೇನು, ಅಲ್ಲಿ ಗೋವುಗಳಿದೆ. ಈಗ ಒಂದು ಗೋವನ್ನು ತಗೊಂಡು ಕೊಟ್ಟಾಗ ಲೆಕ್ಕ ನೀವು, ದೋಷ ಅಲ್ಲ. ಗೊತ್ತಾಯ್ತಾ? ಇವ್ರು ಅವು ಏನು ಮಾಡಿರ್ತಾರೆ, ಗೋವನ್ನು ಅವರು ಎಷ್ಟೋ ಗೋಳು ಪಾಪ ಕಂಡೆ ಮುಡ್ಕೋಸ್ ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಪಾಲಕರು ಯಾರು ಇರೋದಿಲ್ಲ, ಇವ್ರು ದುಡ್ಡು ಕೊಟ್ಟು ಕೊಂಡ್ಕೊಂಡು ಅವನು ಒಳ್ಳೆಯನಾಗ್ತಾನೆ. ಈಗ ಅವನು ಕೊಟ್ಟರೆ ಒಳ್ಳೆಯದಾಯ್ತು. ಆದರೆ ಇರೋ ಗೋವುಗಳನ್ನೇ ಯಾರೋ ಗೋದಾನ ಮಾಡಿಬಿಟ್ಟಿದ್ದಾರೆ ಈಗ, ಅದನ್ನು ಮತ್ತೆ ದಾನ ಮಾಡಿದ್ರೆ ಅಲ್ಲ. ಅರ್ಥ ಆಯ್ತಾ? ಅವು ದಾನ ಮಾಡದ ಗೋವುಗಳು, ದಾನ ಮಾಡದ ಗೋವುಗಳನ್ನು ನೀವು ತಗೊಂಡು ಕೊಟ್ಟರೆ ಪುಣ್ಯ ಬರುತ್ತೆ. ದಾನ ಮಾಡಿದ ಗೋವನ್ನು ಮತ್ತೆ ನೀವು ಕೊಟ್ಟರೆ ಅದು ಧನದಾನ ಆಯ್ತು, ಪುಣ್ಯ ಇದಾಗೋದಿಲ್ಲ, ಗೋದಾನ ಆಗೋದಿಲ್ಲ. ಅಲ್ಲಿರೋದು 1,000 ಗೋವುಗಳು, ದಾನ ಮಾಡಿರೋ 100 ಜನ, ಅಂದರೆ ಉಳಿದಕ್ಕಿಲ್ಲ ಅಂತ ಆಯ್ತಲ್ಲ ಗ್ಯಾರೇಜ್. ಅರ್ಥ ಅಷ್ಟರ ಗೋದಾನ ಮಾಡಿಲ್ಲ ಅಲ್ಲಿ, ಆದ್ದರಿಂದ ದಾನ ಮಾಡಿದ ಗೋವುಗಳೇ ಜಾಸ್ತಿ ಇರೋದು. ಸರಹಸ್ಯಂ ಧನುರ್ವೇದಂ ಧರ್ಮನ್ಯಾಯ ಪಥಾನ್ ತಥಾ ತಥಾ ಚಾನ್ವೀಕ್ಷಿಕೀಂ ವಿದ್ಯಾಂ ರಾಜನೀತಿಂಚ ಷಡ್ವಿಧಾಂ. ಇಲ್ಲಿ ಹೇಳ್ತಾರೆ ನೋಡಿ, ಅನ್ವೀಕ್ಷಿಕಿ ವಿದ್ಯಾ ಅಂದರೆ ತರ್ಕ ವಿದ್ಯಾ, ರಾಜನೀತಿ ಪಾಲಿಟಿಕ್ಸ್ ಪೊಲಿಟಿಕಲ್ ಸೈನ್ಸ್ ಎಲ್ಲ ಓದಿದರು. ಸರ್ವಂ ತದಮರ ಶ್ರೇಷ್ಠೌ ಸರ್ವವಿದ್ಯಾ ಪ್ರವರ್ತಕೌ ಸಕೃನ್ ನಿಗದ ಮಾತ್ರೇಣ ತೌ ಸಂಜಗ್ರತು ನೃಪಾ. ಅದಿಷ್ಟು ಕೂಡ ಅವ್ರು ಹೇಳಿದರು, ಅದಿಷ್ಟು ಇವರು ಕಲಿತರು. ಅವರು ಸರ್ವಜ್ಞರಲ್ಲಿ ಬಿಟ್ಟುಬಿಡೋಣ, ಒಂದ್ಸರಿ ಹೇಳ್ತಿದ್ರಂತೆ ಅಷ್ಟೇ ಅವರು, ತಷ್ಟ ಗೊತ್ತಾಗ್ಬಿಡ್ತಿತ್ತಂತೆ. ಅಂದ್ರೆ ದೇವರಿಗೆ ಬೇಡ ಇಲ್ಲ ವಿಚಾರ ಬಿಟ್ಬಿಡಿ, ಆದ್ರೆ ಅಷ್ಟು ಏಕಪಾಠಿಗಳು ಅಂತ ಕರೀತಾರೆ. ಹಾಗೆ ಒಂದ್ಸರ್ತಿ ಹೇಳಿದ ತಿಳ್ಕೊಂಡು ಏನಂತಾರೆ ಅವ್ರನ್ನ, ಎರಡ್ ಸರ್ತಿ ಹೇಳಿ ತಿಳ್ಕೊಂಡ್ರೆ ದ್ವಿಪಾಠಿಗಳು, ತ್ರಿಪಾಠಿಗಳು. ಆ ನೂರಾ ಸತ್ಯ ಆದಾಗ ಶತಪಾಠಿ ಗಣಪಾಠಿ ಅಂತಾರಲ್ಲ, ಈ ಗಣಪಾಠಿ ಒಳ್ಳೆ ಪದ ವೇದದ್ದದ, ಇದೆಲ್ಲ ಬೇರೆ ಇದು. ತತ್ರ ಚಾನ್ವಿ ಚಿಕಿಂ ವಿದ್ಯಾಂ ರಾಜನೀತಿಂಚ ಷಡ್ವಿಧಾಂ. ಸಕೃತ್ ಅಂದ್ರೆ ಒಂದೇ ಸಲ, ನಿಗದ ಮಾತ್ರ ಹೇಳಿದ ತಕ್ಷಣನೇ. ಅಂದ್ರೆ ಹೊರಗಿನ ದೃಷ್ಟಿಯಲ್ಲೇ ಕೂಡ ನೂರಾರು ಶಿಷ್ಯರಿದ್ದಾರೆ, ಅವರಿಬ್ಬರು ಇದ್ದಾರೆ. ಇವ್ರು ಹೇಳಿದ ತಕ್ಷಣ ತಿಳ್ಕೊಂಡ್ಬಿಟ್ಟಿದ್ದಕ್ಕೆ ಒಟ್ಟು ಎಷ್ಟು ದಿವಸ ಇದ್ದಿದ್ರು ಗೊತ್ತಾ ಅವರು? 64 ದಿವಸ ಇದ್ರು ಅಷ್ಟೇನೆ. 64 ದಿವಸ ಇದ್ದು ವಿದ್ಯಾಭೂಷಣ ಬಂದು ಪಾಪ ಬಂದವರಲ್ಲೇ ಇದ್ದಾರೆ, ಇನ್ನು ಬಂದವರಿದ್ದಾರೆ. ಕೃಷ್ಣ ಬಲರಾಮರು ಹೊರಟೇ ಬಿಟ್ಟರು, ಯಾಕೆ 64 ದಿವಸದಲ್ಲಿ ಕೋರ್ಸ್ ಮುಗಿಸ್ಬಿಟ್ರು. ಅಹೋರಾತ್ರೈಹಿ ಚತುಷ್ಠ್ಯ, ಷಷ್ಠಿ 60, ಚತುಃ 4, 64 ದಿವಸದಲ್ಲಿ ಅಹೋರಾತ್ರೈಹಿ ಸಂಯಾತೌ ತಾವತಿ ಕಲಾಹ. ಎಷ್ಟು ವಿದ್ಯೆ ಕಲ್ತ್ಕೊಂಡ್ರು ಅಂದರೆ 64 ವಿದ್ಯೆ ಕಲ್ತ್ಕೊಂಡ್ರು. ಚತುಷ್ಠಿ ಕಲಾ ಕೋವಿದರು ಅಂತ ಕರೀತಾರಲ್ಲ, ವಿಜೇಂದ್ರ ಸ್ವಾಮಿ ಬಗ್ಗೆ ಹೇಳಬೇಕಾದ್ರೆ ಚತುಷ್ಠಿ ವಿದ್ಯಾಪ್ರವೀಣರು ಅಂತ ಹೆಸರು. 64 ವಿದ್ಯೆಯನ್ನು ರುದ್ರ ಕಲಿತರು. ನಮಗೊಂದು ಪ್ರಶ್ನೆ, ಈಗ ಕೃಷ್ಣ ಬಲರಾಮರಲ್ಲಿ ಹೋದರು, ಹೋಗಿ ಬಂದ್ಮೇಲೆ ಮುಗಿದೋಗ್ತಾ ಇತ್ತು, 64 ವಿದ್ಯೆನ ಅಂತ ಕಲಿತರು ಅಂತ ಕೇಳಿದರೆ, ವಿದ್ಯೆಯನ್ನು ಯಾವಾಗಲೂ ಸಂಕೋಚ ಮಾಡಬಾರದು. ವಿದ್ಯೆನ ಯಾವಾಗಲೂ ಕೂಡ ಏನು ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅದು ಕಲ್ತ್ಬಿಡು, ಕಡಿಮೆ ಮಾಡಬಾರದು ವಿದ್ಯೆನ. ಗೊತ್ತಾಯ್ತಾ? ನಮಗೆ ಸಾಧ್ಯವಾಗ್ತಿರೋ ನಮಗೆ ಬೇಕೇ ಬೇಡ ಅಲ್ಲ, ವಿದ್ಯೆನ ಎಂದು ರಿಜೆಕ್ಟ್ ಮಾಡಬಾರದು. ಮ್ಯಾಕ್ಸಿಮಮ್ ಕಲ್ತ್ಕೊಂಡ್ಬಿಡ್ಬೇಕು, ಬೇರೆದನ್ನು ನಾವು ಲಿಮಿಟ್ ಮಾಡ್ಬೋದು. ನಮಗೆ ಅದು ಗೊತ್ತಾಗೋದಿಲ್ಲ, ಊಟ ಬಡಿಸಿರ್ತಾರಲ್ಲ, ಬಡಿಸಿದ್ದೆಲ್ಲ ಊಟ ಮಾಡ್ತಾರಲ್ಲ, ಹಾಗೆ ಬಡಿಸಿದ್ದೆಲ್ಲ ಯಾಕೆ ವೇಸ್ಟ್ ಆಗಬಾರ್ದು. ಬಡಿಸಿದ್ದೆಲ್ಲ ಊಟ ಹೇಗೆ ಮಾಡಬೇಕು, ಜ್ಞಾನ ಎಲ್ಲ ಸಂಪಾದನೆ ಮಾಡಬೇಕು, ಒಂದು ಲಿಮಿಟ್ ಮಾಡಬಾರ್ದು. ಇದು ಸರ್ವಜ್ಞ ಅಂತ ಯಾವಾಗ ಕರೀತಾ? ಆಚಾರ್ಯ ಬದ್ರೀಜ ಒದ್ದಾಗ ಆಚಾರ್ಯಗೆ ಎಷ್ಟು ಗೊತ್ತಿತ್ತು? ಸಕಲ ಶಾಸ್ತ್ರ ಪ್ರವೀಣ, ಸಕಲ ಶಾಸ್ತ್ರ ಗೊತ್ತಿತ್ತು ಅಲ್ಲ, ಪೂರ್ಣವಾಗಿ ಗೊತ್ತಿತ್ತು. ಸರ್ವಜ್ಞರು ಪೂರ್ಣ ಪ್ರಜ್ಞರು, ಅದಕ್ಕೆ ಅವರು ಲೋಕಗುರುಗಳು ಅಂತ ಹೆಸರು. ಒಂದು ವಿದ್ಯೆ ಕಲಿತ್ರೆ ಗುರುತ್ವ ಬಂದ್ಬಿಡುತ್ತೆ, ಹೆಚ್ಚೆಚ್ಚು ವಿದ್ಯೆ ಕಲಿತಾಗ ಏನಾಗುತ್ತಾಗ ಗುರುತ್ವ ಜಾಸ್ತಿ ಆಗುತ್ತೆ, ಅದಕ್ಕೆ ತ್ರೈಲೋಕ್ಯ ಆಚಾರ್ಯರು ಅಂತ ಆಚಾರ್ಯ ಹೆಸರು. ವಿದ್ಯೆ ಕಲಿಬೇಕಾದ್ರೆ ನಮ್ಮ ಸರ್ವಮೂಲ ಓದೋಕಾರು ಪೂರ್ತಿ ಓದೋದಿಲ್ಲ, ಒಂದು ಬರುತ್ತೆ ಸಾಕು, ಸಕಸ್ತುತಿ ಓದಿದ್ದೇನೆ ಸಾಕು ಅಂದ್ಬಿಡೋದು, ವಾಸ್ತವ ಸಾಕು. ಸಾಕು ಅನ್ಲೇಬಾರ್ದು, ಏನು ಮಾಡ್ಬೇಕು ಅದಕ್ಕೆ? ಓದ್ತಾನೆ ಇರಬೇಕು. ಉದಾಹರಣೆಗೆ ಮೈಸೂರು ಭಾಗ ಬಡಿಸ್ತಿರ್ತಾರೆ, ಮತ್ತೆ ತರ್ತಾರೆ ಸಾಕು ಅಂತಾರೆ, ಅವ ಜಿಲೇಬಿ ತರ್ತಾರೆ ಮತ್ತೆ ಹಾಕ್ಸುತ್ತಾರೆ, ಮತ್ತೆ ಬಿಡೋದಿಲ್ಲ, ಅದು ಸಾಕು ಅಂತಾರೆ, ಮತ್ತೆ ಇನ್ನೊಂದು ಥರದ್ದು ಮತ್ತೆ ಹಾಕ್ಸುತ್ತಾರೆ. ಎಷ್ಟು ವೆರೈಟಿ ಸೀಟ್ ಇರುತ್ತೆ, ಆಮೇಲೆ ಅಷ್ಟು ಊಟ ಮಾಡ್ಕೊಂಡು ಹೋಗ್ತಾನೆ. ಇನ್ನೊಬ್ರು ಯಾರೋ ಹೇಳ್ತಾರೆ ನಮಗೆ, ಇದನ್ನ ಹಾಕಿ ನಿಮ್ಗೆ ಹಾಕಿದ್ರೆ ಅಂತ ಕೇಳ್ತಾರೆ, ಅಯ್ಯೋ ಹಾಕ್ಲೇ ಇಲ್ವಲ್ಲ, ಕೊರಗ್ತಾರೆ, ಹೊಟ್ಟೆ ತುಂಬೋಗಿ ಎಲ್ಲ ಹೋಗ್ಬಿಟ್ಟಿದೆ, ಅದು ಮಿಸ್ ಆಯ್ತಲ್ಲ. ಆ ರೀತಿ ನಾವು ಕೊರಗಬೇಕು, ಈ ಗ್ರಂಥ ಓದಲಿಲ್ಲ, ಆ ಗ್ರಂಥ ಎಷ್ಟು ಮಿಸ್ ಆಯ್ತು, ಈಗ ಆ ಭಾವನೆ ಇರಬೇಕು. ಅದಕ್ಕೆ ತಮಾಷೆ ಹೇಳ್ತಿರ್ತಾರೆ, ಹಿಂದಿನ ಕಾಲಕ್ಕೆ ತೀರ್ಥ ಮಾಡಬೇಕಾದ್ರೆ ನೈವೇದ್ಯ ತೀರ್ಥ ಯಾರು ಜ್ಞಾನಿಗಳು ಮಾಡಬೇಕು ಅಂತೇಳಿ, ಅದು ಹೆಸರು ಯಾರದೇ ಹೇಳಕ್ಕೆ ಹೋಗೋದಿಲ್ಲ. ಒಬ್ರು ಏನು ಮಾಡಿದರು, ತೀರ್ಥ ಕೊಟ್ಟರು, ತೀರ್ಥ ಕೊಟ್ಟರು, ತೀರ್ಥ ತೊಗೊಂಡ್ರು, ತೊಗೊಂಡವ್ರು ಭಾರಿ ಜ್ಞಾನಿಗಳು. ಅವ್ರು ಹೇಳಿದರು ತೊಗೊಂಡು ಒಂದಿಲ್ಲ ಅಂತ ಹೇಳಿಬಿಟ್ರು, ಒಂದಿಲ್ಲ ಇದ್ರೊಳಗೆ ಅಂದರು. ನಮ್ಮ ಪಕ್ಕ ಎಲ್ಲಕ್ಕಿರೋ ಪಚ್ಚಿಕರ್ಕೊಂಡ್ರೆ ಬಿಸ್ತಾಗಿ ತಿಳ್ಕೊಂಡ್ಬಿಟ್ಟಿರ್ತೇವೆ, ಅವರು ಅರ್ಥ ಆಯ್ತು ಅವ್ರಿಗೆ, ಒಂದಿಲ್ಲ ಗೊತ್ತಾಯ್ತಾ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದ್ರು ಅವ್ರಿಗೆ ಅರ್ಥ ಆಯ್ತು, ಹೌದು ಗೊತ್ತಾಯ್ತು ಒಂದಿಲ್ಲ ಅಂತ ಹೇಳಿದ್ರು. ಅದು ಸ್ವರ್ಮದಲ್ಲಿ ಒಂದು ಓದಿಲ್ಲ ನೀವು ಅಂತ ಹೇಳಿದ್ರಂತೆ, ತೀರ್ಥದ ನಮಗೆ ದ್ರಾಕ್ಷಿ ಇಲ್ಲ ಗೋಡಂಬಿ ಇಲ್ಲ ಗೊತ್ತಾಗ್ತದೆ, ಸೊ ಒಂದು ಓದಿಲ್ಲ ನೀವು, ತೀರ್ಥ ಶಕ್ತಿ ಕಡಿಮೆ ಇದೆ ಅಂತ ಹೇಳಿದ್ರಂತ. ಆಗ ಅವ್ರು ಆಗಲಿ ಅಂತ ಹೇಳಿದ್ರಂತೆ. ಅವರು ಒಂದು 4 ವರ್ಷ ಬಿಟ್ಟು ಮತ್ತೆ ಬಂದರು, ಮತ್ತೆ ತೀರ್ಥ ಈ ಸರಿ ಹೋಗಿದೆ ಅಂತ ಹೇಳಿದರು. ಅದು ಬಿಟ್ಟ ಗ್ರಂಥ ತಾತ್ಪರ್ಯನೇ ಓದಿದ್ದಿಲ್ಲ ಅಂತವರು, ಅದು ಓದಿರ್ತಾ ಈಗ ಸುದ್ದಿ ಬಂತು ಅಂತ ಹೇಳ್ತಾರೆ. ಆಗ ನಮಗೆ ತೀರ್ಥದಲ್ಲಿ ಅವರವ್ರ ಗುಣ, ನಮಗೆ ರೋಗಗಳು ಬರೋದು ನಮಗೆ ಗೊತ್ತು, ಮುಟ್ಟಿದರೆ ಶಕ್ತಿ ಬರೋದಿಲ್ಲ, ಅದೇ ರೀತಿ ತಿಳಿದ ಜ್ಞಾನ ಕೂಡ ಏನಾಗುತ್ತೆ ಅದರಿಂದ ಶಿಫ್ಟ್ ಆಗುತ್ತೆ. ಅದಕ್ಕೆ ಯಾಚೆಯೇ ಶ್ರೋತ್ರಿಯಸ್ಯ ಅನ್ನ, ಜ್ಞಾನಿಗಳ ಮನೆ ಅನ್ನ ಯಾತಕ್ಕೆ ತಗೊಳ್ಬೇಕು ಅಂದರೆ ಅದರಲ್ಲಿ ಏನು ಸೇರಿಕೊಂಡಿರುತ್ತೆ, ಅವರ ತಪಸ್ಸೆಲ್ಲ ಸೇರಿರುತ್ತೆ, ಜ್ಞಾನ ತಪಸ್ಸು ಸೇರಿರುತ್ತೆ ಅಂತ ಅರ್ಥ. ಇವತ್ತು ಔಷಧಿಯೊಳಗೆ ರೋಗ ಪರಿಣಾಮ ಶಕ್ತಿ ಹೇಗಿರುತ್ತೋ ತೀರ್ಥದಲ್ಲಿ ಹಾಗೆ ಇರುತ್ತೆ, ಹೆಚ್ಚೆಚ್ಚು ಅದರಲ್ಲಿ ಸೇರಿದಷ್ಟು ಕೂಡ ಶಕ್ತಿ ಜಾಸ್ತಿ. ಅದೆಲ್ಲಿಂದ ಬರುತ್ತೆ? ತೀರ್ಥದಲ್ಲಿ ತೀರ್ಥ ಆಗಬೇಕಾದ್ರೆ ತೀರ್ಥ ಆದರೆ ಶಾಸ್ತ್ರ, ಶಾಸ್ತ್ರ ಆದರೆ ಜಾಸ್ತಿ ಮಾಡಿದಷ್ಟು ಕೂಡ ತೀರ್ಥದಲ್ಲಿ ಏನಾಗುತ್ತೆ, ಶಕ್ತಿ ಜಾಸ್ತಿ ಬರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ 64 ವಿದ್ಯೆಯನ್ನು ಓದಿದರು. ಗುರುದಕ್ಷಿಣೆಯ ಆಚಾರ್ಯಂ ಚಂದಯಾಮಾಸ ತೊನ್ನೃಪ. ಗುರುದಕ್ಷಿಣೆ ಅದು ವಿದ್ಯಾಮಾನ ತೀರ್ಥರು ನೆನೆಸ್ಕೋಬೇಕು. ಅವ್ರು ಯಾರೇ ಪ್ರವೇಶರ್ ಮಾಡ್ತಾರೆ ಕೂತ್ಬಿಡ್ತಾರೆ ಹೋಗ್ಬಿಟ್ಟು, ಗೊತ್ತಾಯ್ತಾ? ಒಂದು ಕಾಲ ಅವರಿಗೇನು ಮಹಾಜ್ಞಾನಿಗಳವರು ಯಾಕೆ ಕೊಡ್ತಿದ್ರು ಅಂದರೆ, ಉಳಿದವ್ರು ಕೇವಲ ಅಭ್ಯಾಸ ಮಾಡ್ಕೊಳ್ಳಿ ಅಂಥೇಳಿ, ಉಳಿದವ್ರು ಸ್ವಾಮಿಗಳೇ ಕೂತಾರೆ ಅಂದಮೇಲೆ ಅವ್ರು ಕೊಡಬೇಕು ಅಂತ ಅನಿಸ್ಬೇಕು ಅಂತೇಳಿ. ಮತ್ತು ಅವ್ರು ಯಾರಾದ್ರು ತಪ್ಪು ಹೇಳಿದ್ರೆ ತಿದ್ದಬಹುದು, ಗೊತ್ತಾಯ್ತಾ? ಈ ರೀತಿ ಆ ಒಂದು ಭಾವನೆ ಇರಬೇಕು. ಅವ ಅದು ಬಿಟ್ಟುಬಿಟ್ಟು ನಾವು ಯೋಚನೆ ಮಾಡದೆ ಹೋಗಿಬಿಟ್ರೆ ಜ್ಞಾನ ಡೆವಲಪೇ ಆಗೋದು. ಜ್ಞಾನ ಬೆಳಿಬೇಕಾದ್ರೆ ಆನೋ ಭದ್ರಾಣಿ ಕೃತವೋ ಎಂತೂ ವಿಶ್ವತಃ, ಜ್ಞಾನ ಎಲ್ಲ ಕಡೆಯಿಂದ ಬರಬೇಕು, ಎಲ್ಲದರ ಬಗ್ಗೆ ಜ್ಞಾನ ಬರಬೇಕು. ನಮಗೆ ತಿಳ್ಕೊಳ್ಳೋ ಚಾನ್ಸ್ ಸಿಕ್ತು ಅಂದರೆ ಬಿಡಬಾರದು, ಅಂತ ಕಲ್ತ್ಕೊಂಡ್ಬಿಡ್ಬೇಕು. ಮುಂದೆ ಯಾವುದೋ ಉಪಯೋಗ ಬರುತ್ತೆ, ಆಗ ಬೆಳೆದ್ಬಿಡುತ್ತೆ, ಎಷ್ಟೋ ದೊಡ್ಡದಾಗಿರುತ್ತೆ. ಇನ್ನೊಂದು ಜ್ಞಾನ ಬಂದಾಗ ಮೊದಲಿದ್ದ ಜ್ಞಾನ ಇನ್ನು ಸ್ಟ್ರೆಂಥನ್ ಆಗುತ್ತೆ ಆವಾಗ, ಗೊತ್ತಾಯ್ತಾ? ಒಂದಕ್ಕೊಂದು ಜ್ಞಾನ ಸಪೋರ್ಟಿವ್. சர்வம் ததமர சிரேஷ்டௌ சர்வ வித்யா பிரவர்த்தகௌ சக்ருன் நிகத மாத்திரேண தௌ சங்கம் சஞ்சக்ரதுஹு நிருப கிரகதுஹு சஞ்சக்ரதுஹு அஹோராத்திரை சதுஷ்ஷஷ்ட்யா சம்யாதௌ தாவதி கலாஹ குருதட்சிணையா ஆச்சாரியம் சந்தயாமாச துருநிருபா. வித்யாபியாச முகித்தோ ஏன் குருதட்சிணை கொடுக்கு அந்த கேட்டிதர். ಇಲ್ಲೊಂದು ಸ್ವಾರಸ್ಯ ಇದೆ. 64 ದಿವಸ ಅಧ್ಯಯನಕ್ಕೆ ಹೋದ, ಅಧ್ಯಯನ ಮಾಡಬೇಕು ಅಂತ ತಿಳ್ಸಕ್ಕೆ ಹೋದ, 64 ದಿವಸ 64 ವಿದ್ಯೆನೂ ಕಲಿತ, ಜ್ಞಾನದಲ್ಲಿ ಎಲ್ಲ ತಿಳ್ಕೊಬೇಕು ಅಂತ ತೋರಿಸಿದೆ. ಸರಿ, 64 ವಿದ್ಯೆನೂ ಕಲಿಬೇಕು 64 ದಿವಸ ಬೇಕಾಯ್ತ ಕೃಷ್ಣನಿಗೆ? ಕೃಷ್ಣ ಬಲರಾಮ 64 ದಿವಸ ನೆಸಿಟಿ ಇತ್ತ ಅಂತ ಪ್ರಶ್ನೆ ಈಗ. ಅಲ್ಲ, ಬಲರಾಮನಿಗೂ ಬೇಡ, ಯಾಕಂದ್ರೆ ಸಂದೀಪಿನಾಚಾರ್ಯ ಭಾರಿ ಸಣ್ಣವರು, ಅವರು ಆದಿಶೇಷವರು, ಶೇಷವು ವ್ಯಾಖ್ಯಾನ ದೇವತಾ ಅಂತ ಹೆಸರು. ಶ್ರೇಷ್ಠವರ ಅನುಗ್ರಹ ಬಂದರೆ ಅವ್ರು ವ್ಯಾಖ್ಯಾನ ಮಾಡೋ ಶಕ್ತಿ ಬರುತ್ತಂತ ಅವ್ರಿಗೆ. ಆದ್ರಿಂದ ಅವ್ರಿಗೂ ಬೇಕಿಲ್ಲ, ಅವ್ರು ಕೃಷ್ಣರಿಂದ ಬೇಕವರಿಗೆ. ಸಂದೀಪನ ಹೇಳ್ಕೊಡೋದು ಪ್ರೊಫೆಸರ್ಗೆ 1ನೇ ಕ್ಲಾಸಲ್ಲಿ ಕಲಿಯಂಥದ್ದೇನೇ ಇಲ್ಲ. ಬಲರಾಮದೇವರಿಗೂ ಬೇಕಿಲ್ಲ. ಮತ್ತೆ ಯಾಕೆ 64 ದಿವಸದಲ್ಲಿ ಇರಬೇಕಾಯ್ತು ಅಂದರೆ, ವಾದಿರಾಸವಳು ಭಾರಿ ತಮಾಷೆ ಇದೆಲ್ಲ ಓದಿ ರುಕ್ಮಿಣಿ ಶಿಜೆ ಓದಬೇಕು. ಅದು ಇವ್ರದ್ದಲ್ಲ, ಪಾಪ ಗುರುಗಳ ಡಿಫೆಕ್ಟ್ ಅದು. ದಿವಸಕ್ಕೆ 1 ವಿದ್ಯೆಗಿದ್ದು ಜಾಸ್ತಿ ಹೇಳಕ್ಕೆ ಅವರಿಗೆ ಬರ್ತಿದ್ದಿಲ್ಲ ಪಾಪ. ಆದ್ರಿಂದಾಗಿನೇ ಅವ್ರಿಗೆ ಅಷ್ಟು ಸಿರಬೇಕಾಯ್ತೆ ಹೊರತು ಇವ್ರದ್ದಲ್ಲ. ಆದರೂ ಅವ್ರು ಗ್ರೇಟ್ ಅವರು. ಯಾತಕ್ಕೆ ಗೊತ್ತಾ, ದಿವಸಕ್ಕೆ 1 ವಿದ್ಯೆ ಅಷ್ಟಿತ್ತಲ್ಲ, ಅಂಥವ್ರು ಯಾರು ಸಿಗ್ತಾರೆ ಇವತ್ತು ನಮಗೆ? ಅದು ಭಾರಿ ಗ್ರೇಟೆ. ಅದು ಕೃಷ್ಣ ಬಲರಾಮರ ಮುಂದೆ ಡಲ್ ಆಗಿಬಿಟ್ರೆ ಅಷ್ಟೇ ಹೊರತು, ಪಾತ್ರೆ ಭಾರಿ ದೊಡ್ಡದು. ನಲ್ಲಿ ಮೆಲ್ಲ ಬರ್ತಿದ್ರೆ 2 ಗಂಟೆ ಬೇಕು ತುಂಬಲಕ್ಕೆ. ಅದಕ್ಕೆ ಫಾಸ್ಟಾಗಿ ಬಂದರೆ ಬೇಗತ್ತೆ, ಡೆಲಿವರಿ ಸ್ಪೀಡ್ ಕಡಿಮೆ ಇತ್ತು ಅವ್ರದ್ದು. ಅದರಿಂದ ಹಾಗಾಯ್ತೆ ಹೊರತು ಇವ್ರಿ ನೆಸಿಟಿ ಇರಲಿಲ್ಲ. ಇವೆಲ್ಲ ಓದಿದಾಗ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದಕ್ಕೆ ಅದೆಲ್ಲ ವ್ಯಾಖ್ಯಾನ ಇದ್ದ ಹಾಗೆ ಭಾಗವತ ತಾತ್ಪರ್ಯ ಎಲ್ಲ ಓದಿ ತಿಳ್ಕೊಂಡಾಗ ಅವ್ನು ಉಪಯೋಗ ಬರುತ್ತೆ. ದ್ವಿಜಸ್ಯ ಆಮೇಲೆ ದಕ್ಷಿಣಕ್ಕೆ ಏನು ಕೊಡಬೇಕು ಅಂತ ಕೇಳಿದರು. ನಮ್ಮಲ್ಲಿ ಲೌಕಿಕದಲ್ಲಿ ಫೀಸ್ ಕೊಟ್ಟೆ ಅಡ್ಮಿಷನ್ನು, ಶಾಸ್ತ್ರದಲ್ಲಿ ಓದು ಮುಗಿದ್ರೆ ಫ್ರೀ ಫೀಸು. ಓದು ಮುಗಿದ್ರೆ ಗುರುದಕ್ಷಿಣೆ ಅಂದರೆ ಕೊನೆ ಹಂತ, ಗುರವೇ ದಕ್ಷಿಣಾಮ ತತ್ವ. ಆ ಕೇಳಿ ಏನು ಕೊಡಬೇಕು ಅಂತ. ಇನ್ನೊಂದು ದಕ್ಷಿಣದ 2 ವಿಧ, ತಮಗಾಗಿದ್ದನ್ನು ಕೊಡೋದು ಒಂದು, ಕೇಳಿದ್ದನ್ನು ಕೊಡೋದು ಇನ್ನೊಂದು. ಕೇಳಿದ್ದನ್ನು ಕೊಡಬೇಕಾದ್ರೆ ಭಾರಿ ಧೈರ್ಯ ಬೇಕು ಇವರಿಗೆ. ಏನು ಕೇಳ್ತಾರೆ ಯಾರಿಗೆ ಗೊತ್ತು? ಧೈರ್ಯ ಇರಬೇಕು, ಶಕ್ತಿ ಇರಬೇಕು. ಅದು ಇಲ್ಲದವಾದಾಗ ಏನು ಮಾಡಬೇಕು? ನಾವು ತಿಳಿದು ಕೊಟ್ಬಿಟ್ರೆ ಮುಗಿದೋಯ್ತು. ಬಟ್ ಕೃಷ್ಣ ಅವರು ಸಾಕ್ಷಾತ್ ಭಗವಂತನಾದ್ದರಿಂದ ಯಾವಾಗ ಕೂಡ ಆ ಥರ ಕೇಳಬೇಕಾದ್ರೆ ಅವ್ರಿಗೆ ಸಾಮರ್ಥ್ಯ ಇರಬೇಕಲ್ಲ. ಗುರುಗಳು ಏನು ದಕ್ಷಿಣ ಕೊಡಬೇಕು ಅಂತ ಕೇಳಿದರು. ತಕ್ಷಣ ಅವರೇನು ಮಾಡಿದರು? ಅವ್ರಿಗೆ ವಿಚಿತ್ರ ವರ ಕೇಳಿ ದಕ್ಷಿಣ ಕೇಳಿಬಿಟ್ರು. ದ್ವಿಜಸ್ತಯೋಸ್ತಂ ಮಹಿಮಾನಂ ಅದ್ಭುತಂ ಸಂಲಕ್ಷ್ಯ ರಾಜನ್ನತಿ ಮಾನುಷೀ ಮತಿಂ ಸಂಮಂತ್ರ್ಯ ಪತ್ನಿಯ ಸಹಮಾರಣ ಸಮಹಾರಣವೇ ಮೃತಂ ಬಾಲಂ ಪ್ರಭಾಸೇ ವರಯಾಂ ಬಭೂವಃ. ದ್ವಿಜ ತಯೋಸ್ತಂ ಮಹಿಮಾನಂ ಅದ್ಭುತಂ. ಆಗ ಅವ್ರು ಏನು ಕೇಳಿ ಎಲ್ಲರಿಗೂ ಗೊತ್ತಿದೆ, ಎಂದೋ ಸತ್ತೋದ ಮಗ ನಮಗೆ ತಂದುಕೊಡ್ಬೇಕು ಅಂತ ಕೇಳಿದರು. ಈ ರೀತಿ ಗುರುಗಳು ದಷ್ಟೇ ಕೇಳಿದರೆ ಯಾರು ಬದಲೇ ಪಾಠಕ್ಕೆ ಹೋಗೋದಿಲ್ಲ. ಇದು ಕೇಳಿಬಿಟ್ಟು ಯಾರ್ಯಾರು ಹೋಗೋದಿಲ್ಲ ಕೊನೆಗೆ. ಅದಕ್ಕೆ ಆ ರೀತಿ ಅವ್ರು ಯಾಕೆ ಕೇಳಿದರು ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗಲ್ಲ ನೋಡಿ, ಇಲ್ಲೇ ಉತ್ತರ ಇದೆ. ದ್ವಿಜಸ್ತಯೋಸ್ತಂ ಮಹಿಮಾನವದ್ಭುತಂ ಸಂಲಕ್ಷ್ಯ. ಅವ್ರಿಗೆ ಅರ್ಥ ಆಗಿಬಿಡ್ತು, ಎಂಥವ್ರು ಇವರು, ಇವ್ರು ಮನುಷ್ಯರಲ್ಲ ನಾರಾಯಣ ಅಂತ ಗೊತ್ತಾಯಿತು. ಇವರು ಶೇಷ, ಇವರು ನಾರಾಯಣ ಅಂತ ಅನುಭವ ಬಂದೋಯ್ತು ಅವ್ರಿಗೆ ಈಗಾಗಲೇ. ಸೂರ್ಯ ನೋಡಿದ ಸೂರ್ಯ ಬೋರ್ಡ್ ಹಾಕೊಂಡಿರ್ತಾನೆ ಸೂರ್ಯ ಅಂತೇಳಿ, ನೋಡಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ? ಸೂರ್ಯ ಅಂತ ಗೊತ್ತಾಗುತ್ತಲ್ಲ, ಅವ್ರಿಗೆ ನಾರಾಯಣ ಅಂತ ಗೊತ್ತಾಗಿಬಿಡ್ತು. ಯೋಚನೆ ಮಾಡಿದರು, ಈತ ನಾರಾಯಣನ ಏನು ಕೇಳಬೇಕು ನಾವೀಗ? ಮ್ಯಾಚಿಂಗಾಗಿ ಕೇಳಬೇಕು. ರಾಜ ಮಹಾರಾಜರ ಹತ್ರ ಹೋಗಿ ಒಂದು ದಿವಸ ಊಟ ಕೇಳ್ತಾರ, ಜನ್ಮಪೂರ್ತಿ ಊಟ ಮಾಡೋಷ್ಟು ಜಾಗಿರಿ ಕೇಳ್ತಾರೆ. ಅದಕ್ಕೆ ಕೇಳಿದ್ರಂತೆ, ಸಂಲಕ್ಷ್ಯ ರಾಜನ್ ಅತಿಮಾನುಷೀಂ ಮತಿಂ, ಅತಿಮಾನ್ ಮನುಷ್ಯರಿಗೆ ಸಾಧ್ಯ ಇಲ್ಲ ಇದೆಲ್ಲ, ಅಂಥವ್ರು ಇವರಿಬ್ಬರು ಕೂಡ ಅಂಥೇಳಿ ಕೇಳ್ತಾರೆ ಅವರು. ಸಂಮಂತ್ರ ಪತ್ನ್ಯಾಸಹ, ಹೆಂಡ್ತಿನ ಕರೆದರು, ಇಬ್ಬರು ಸಮಾಲೋಚನೆ ಮಾಡಿದರು, ಏನು ಕೇಳಬೇಕು ನಾವೀಗ ಅಂಥೇಳಿ ತೀರ್ಮಾನಕ್ಕೆ ಬಂದರು. ಎಂತ ಏನು ಕೇಳಿದ್ರು? ಮಹಾರಣವೇ ಮೃತಂ ಪ್ರಭಾಸೆ. ಪ್ರಭಾಸಕ್ಕೆ ಯಾತ್ರೆಗೆ ಹೋದಾಗ ಇವರು ಮಗು ಸತ್ತೋಗ್ಬಿಟ್ಟಿರ್ತಾರೆ, ಇವರು ಚಿಕ್ಕ ಮಗು ಸತ್ತೋಗಿತ್ತು. ಅದನ್ನು ಕೇಳ್ತಾರೆ, ಬಾಲಮೃತಂ ವರಯಾಂ ಬಹೂವ, ಸತ್ತೋದ ಮಗನ ತಂದುಕೊಡು ಅಂತ ಕೇಳ್ತಾರೆ. ಹಳೇ ಕಥೆ ಇದು, ಸತ್ತೋಯ್ತು, ಬಾಡಿ ಸಿಕ್ತು, ಸಂಸ್ಕಾರ ಎಲ್ಲ ಮುದೋಗ್ಬಿಟ್ಟಿತ್ತು ಆಗ್ಲೇನೆ. ಮಿಸ್ಸಿಂಗ್ ಮಗನ ಕೇಳ್ತಾ ಇಲ್ಲ ಅವ್ರು, ನೆನಪಿಟ್ಕೊಳ್ಳಿ, ಮಿಸ್ಸಿಂಗ್ ಮಗನ ಹುಡುಕೊಳ್ಳೋಕೆ ಕೇಳ್ತಾ ಇಲ್ಲ, ಡೆಡ್ ಮಗನ ಬದಿಸ್ಕೊಳ್ಳೆ ಕೇಳ್ತಾ. ಮಿಸ್ಸಿಂಗ್ ಆದರೆ ಹುಡುಕೊಡುವ ಕೆಲಸ ಅದು. ಸತ್ತೋದ ಮಗನ್ನ ಮೃತಂ ಬಾಬಾ ಪ್ರಭಾಸೆ ವರಯಾಂ ಬಹೂವ. ಇವತ್ತು ಪ್ರಭಾಸ ಇದೆ, ವೇರಾವಲ್ಲು ಸೋಮನಾಥ್ ಅಂದರೆ ಪ್ರಭಾತನೆ, ವೇರಾವಲ್ ಅದೇ ಪ್ರಭಾಸ, ಸೋಮನಾಥ್ ಎಲ್ಲ ಹೆಸರು ಅದಕ್ಕೆ. ತಥಾ ಇತಿ ಆರುಹ್ಯ ಮಹಾರಥೌ ರಥಂ ಪ್ರಭಾಸ. ಇದನ್ನು ಏನು ಗೊತ್ತಾಯ್ತು ಗೊತ್ತಾ? ಯಾರನ್ನು ಏನು ಕೇಳಬೇಕು ಅದನ್ನು ಕೇಳಬೇಕು ಅಂತ. ಸತ್ತ ಮಗನ ಬದಿಸಿಕೊಡು ಅಂತ ಕೇಳಿದ್ರಲ್ಲ, ಅದು ಒಳ್ಳೆ ವರ, ಅದು ನಮ್ಗೆ ಅಲ್ಲಿಗೊಂದು ಪ್ರಶ್ನೆ ಬರ್ತದೆ. ಅದು ಇಷ್ಟೆಲ್ಲ ಮಾಡಿ ಕಾಮ್ಯಫಲ ಕೆಡ್ದಾಗಲಿಲ್ಲ, ದೋಷ ಬಂತೋ ಇಲ್ಲೋ? ಕಾಮ್ಯಫಲ ಅಲ್ಲ ಅದು. ಅವ್ರ ಉದ್ದೇಶ ಏನಿತ್ತು ಅಂದರೆ ಕೃಷ್ಣರ ಮಹಿಮೆ ತೋರಿಸ್ಬೇಕು ಅಂತಿತ್ತು. ಅವಾಗೇನಾಯಿತು? ಲೋಕಕ್ಕೆಲ್ಲ ಉಪಯೋಗ ಆಯ್ತು. ಅದು ಹೆಸರಿಗೆ ಕಾಮ್ಯ, ನಿಜವಾಗ್ಲೂ ಕಾಮ್ಯ ಅಲ್ಲ. ಇವತ್ತು ರಾಯರು ವಾದಿರ ಎಷ್ಟೋ ಮಹಿಮೆ ತೋರಿಸ್ಬಿಟ್ರು. ಮಹಿಮೆ ಯಾತಕ್ಕೆ ತೋರಿಸಿದ್ರು ಅವರು? ತಾಮ ದೊಡ್ಡರು ತೋರ್ಸಕ್ಕೆ ಹೋಗಲಿಲ್ಲ, ದೇವರು ದೊಡ್ಡವರು ಅಂತ ಪ್ರೂವ್ ಮಾಡಬೇಕು ಅದಕ್ಕೆ ತೋರಿಸಿದ್ರು. ಅದು ಗುಣ ಅದು, ತಮ್ಮ ದೊಡ್ಡಷ್ಟಿಗೆ ಮಾಡಿಬಿಟ್ಟಿದ್ರೆ ಅದು ಅದು ದೊಡ್ಡದಾಗ್ತಿರ್ಲಿಲ್ಲ. ಎಷ್ಟೋ ಜನ ಮೋಸಗಾರರು ಏನು ಮಾಡ್ತಾರೆ, ತಮ್ಮ ಪ್ರೊಜೆಕ್ಟ್ ಮಾಡ್ಕೋತಾರೆ. ಇಲ್ಲಿ ಅವನ ದೇವರನ್ನ ಪ್ರೊಜೆಕ್ಟ್ ಮಾಡಿದ್ರು, ಗುರುಗಳನ್ನ ಪ್ರೊಜೆಕ್ಟ್ ಮಾಡಿದ್ರು, ಅದು ದೊಡ್ಡದು. ಅದರಿಂದ ಏನಾಯ್ತು ನೋಡಿದವರಿಗೆಲ್ಲ, ದೇವರಲ್ಲಿ ನಂಬಿಕೆ ಜಾಸ್ತಿ ಆಯ್ತು, ಶಾಸ್ತ್ರ ನಂಬಿಕೆ ಜಾಸ್ತಿ ಆಯ್ತು. ಅದು ದೊಡ್ಡ ಕಾಂಟ್ರಿಬ್ಯೂಷನ್. ಅದು ತಿಳಿತಾ, ದೊಡ್ಡವ್ರು ಮಾಡೋ ಮಹಿಮೆಗಳೆಲ್ಲ ಆ ಉದ್ದೇಶದಿಂದ ಮಾಡ್ತಾರೆ. ಬೇಡವ್ರು ಮಾಡೋದಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮಾಡ್ತಾರೆ. ಎನ್ಕ್ಯಾಶ್ ಮಾಡ್ಕೊಳ್ಳೋದಲ್ಲ ಮೋಸ, ಅದು ಅದು ಮಾಡ್ಕೋಬಾರ. ಸಂಮಂತ್ರ ಪತ್ನ್ಯಾ ಸಹ ಮಹಾರಣ ಸಮಹಾರಣವೇ ಮೃತಂ ಬಾಲಂ ಪ್ರಭಾಸೆ ವರಯಾಂಬಹೂವ. ವರಯಾಂಬಹೂ ಅಂದರೆ ವರವನ್ನಾಗಿ ಕೇಳಿದರು ಅಂತ ಅರ್ಥ. ತಥಾ ಇತಿ ಅಥ ಆರುಹ್ಯ ಮಹಾರಥೌ ರಥಂ ಪ್ರಭಾಸಮಸಾಧ್ಯ ದುರಂತ ವಿಕ್ರಮೌ ವೇಲಾಮುಪವ್ರಜ್ಯ ನಿಶೀದತು ಕ್ಷಣಂ ಸಿಂಧುರ್ವಿದಿತ್ವಾ ಅರ್ಹಣ ಮಹಾರಥಯೋ. ತಥಾ ಇತಿ ಅಥ ಆರುಹ್ಯ ಮಹಾರಥೌ ರಥಂ ಪ್ರಭಾಸಂ ಮಾಸಾಧ್ಯ. ಅದೇ ಸ್ಪಾಟ್ಗೆ ಹೋದರು, ಪ್ರಭಾಸಕ್ಕೆ ಮಹಾರಥವನ್ನು ಹತ್ಕೊಂಡು ಹೋದರು. ಎಲ್ಲಿದೆ? ಉಜ್ಜಯಿನಿಯಿಂದ ಪ್ರಭಾಸಕ್ಕೆ ಹೋದರು. ದುರಂತ ವಿಕ್ರಮವು ಮಹಾಪರಾಕ್ರಮಿಗಳಾದ ಅವರಿಬ್ಬರು ಅಲ್ಲಿ ಹೋಗಿ ವೇಲಾಮುಪವ್ರಜ್ಯ ಸಮುದ್ರ ತೀರಕ್ಕೆ ಬಂದರು. ನಿಷೀದತು ಅಲ್ಲಿ ನಿಂತ್ಕೊಂಡ್ರು. ಅವ ಏನಾಯ್ತು ಗೊತ್ತಾ, ಸಿಂಧು ಸಮುದ್ರ ರಾಜ ನೋಡ್ದ, ಬಂದೆ ಬೆಟ್ಟ ಬಂದು ಪೂಜೆ ಮಾಡಕ್ಕೆ ಶುರು ಮಾಡಿದಂತ ಅವ್ರನ್ನ. ಇದು ರಾಮದೇವರಿಗೆ ಮಾಡಿದ್ದು ನಮಗೆ ಗೊತ್ತಿದೆ. ಈಗ ಕೃಷ್ಣನಿಗೂ ಮಾಡ್ತಾ ಇದ್ದಾರೆ. ಇಬ್ಬರು ಒಂದೇ, ರಾಮನ ಒಂದೇ ಕೃಷ್ಣನ ಒಂದೇ, ಬಲರಾಮ ಕೃಷ್ಣ ಒಂದೇ ಅಲ್ಲ ಅಷ್ಟೇ. ಕ್ಷಣಂ ಸಿಂಧು ವಿಧಿತ್ವಾ ಅರ್ಹಣ ಮಹಾರತ್ತಯೋಹೋ. ಅವರಿಬ್ಬರಿಗೂ ಕೊಟ್ಟರು, ಕೃಷ್ಣನಿಗೆ ಕೊಟ್ಟರು ದೇವರು ಅಂಥೇಳಿ, ಆತನಿಗೆ ಕೊಟ್ಟರು ದೇವರ ಸನ್ನಿಧಾನ ಅಂತ ಕೊಟ್ಟರು. ಅದಕ್ಕೆ ಸ್ವಾಮಿಗಳ ಮನೆ ಬಂದ ಕರಿತೇವೆ, ಪರಿವಾರದವ್ರನ್ನ ಕರಿತೇವೆ, ಅದಕ್ಕೆ ಅವ್ರಿಗೆ ಬೇಕಾದವರು ಆ ರೀತಿ ದೊಡ್ಡವರಿಗೆ ಅವರ ಅವರ ಫಾಲೋಯರ್ಸ್ಗೆಲ್ಲ ಮಾಡೋ ಹಾಗೆ ಮಾಡಿದರು. ತಮಾಹ ಭಗವಾನಾಶು ಗುರುಪುತ್ರ ಪ್ರದೀಯತಾಂ ಯೋಸೌ ವಿಹ ತ್ವಯಾಗ್ರಸ್ತೋ ಬಾಲಕೋ ಮಹತೋರ್ಮಿಣಾ. ತಮಾಹ ಭಗವಾನಾಶು ಗುರುಪುತ್ರ ಪ್ರದೀಯತಾಂ, ಸಮುದ್ರರಾಜ ನಮ್ಮ ಗುರುಗಳ ಮಗನ ಕೊಡು ಅಂತ ಕೇಳಿದರು. ಯೋಸೌ ವಿಹ ತ್ವಯಾಗ್ರಸ್ತ ಬಾಲಕೋ ಮಹತೋರ್ಮಿಣಾ. ಅವ್ರು ನಿಂತಿದ್ರಂತೆ, ಮನೆ ಪೇಪರ್ಲ್ಲಿ ಬರುತ್ತೆ, ಸೆಲ್ಫಿ ತೆಗಿಲಕ್ಕೆ ಹೋದ ಹೊಡ್ಕೊಂಡು ಹೋದ್ರು ಅಂತೇಳಿ. ಹಾಗೆ ಮಹತಾ ಊರ್ಮಿಣ, ಸಮುದ್ರದ ಅಲೆಗಳು ಪ್ರೆಡಿಕ್ಟ್ ಮಾಡಕ್ಕೆ ಬರೋದಿಲ್ಲ, ಇದ್ದಕ್ಕಿದ್ದಾಗ ದೊಡ್ಡ ಅಲೆ ಬಂದ್ಬಿಡುತ್ತೆ, ಇವರಿಲ್ಲ ತಿಳ್ಕೊಂಡಿರ್ತಾರೆ ಹೋಗ್ಬಿಡ್ತಾರೆ. ಮೊನ್ನೆ ಆಗಿರೋದು ಅದೇ ಸೇಮ್ ಟೈಪ್ ಆಗಿರೋದು. ಎಷ್ಟೋ ಇದೆ ಸಮುದ್ರದಲ್ಲಿ ಮುಳುಗೋದ್ರಲ್ಲ ಆ ರೀತಿಯೇ ಆಗೋದು. ಅದಕ್ಕೆ ಮಹತಾ ಊರ್ಮಿಣ, ಊರ್ಮಿ ಅಂದ್ರೆ ಅಲೆ, ದೊಡ್ಡ ಅಲೆ ಬಂದು ಮಗು ಹೊಡ್ಕೊಂಡು ಹೋಗ್ಬಿಟ್ಟಿತ್ತು ಪಾಪ. ಆಹಾರತ್ತಯೋಹೋ ತಬಾಹ ವರುಣೋ ದೇವೋ ವಿನಯಾವನತ ಸ್ಥಿತ ನೈವ ಹರ್ಷಮಹಂ ದೇವ ದೈತ್ಯ ಪಂಚಜನೋ ಮಹಾನ್. ಆಗ ಹೇಳ್ತಾನೆ ಸಮುದ್ರ ರಾಜ, ಇಲ್ಲ ನಾನಲ್ಲ ಒಯ್ದಿದ್ದು, ಅಲ್ಲಿ ಪಂಚಜನ ರಾಕ್ಷಸ ಇದ್ದ, ನಾ ಅಲೆ ಮೂಲಕ ಬಂದು ಹೊತ್ಕೊಂಡು ಹೋಗಿಬಿಟ್ಟ, ನಾನು ಮಾಡಿದ ತಪ್ಪಲ್ಲ ಅಂತೇಳಿ. ಅದು ಮುಂದೆ ಏನಾಗುತ್ತೆ ನಾಳೆ ನೋಡಿ, ನಾಳೆ ಅದೆಲ್ಲ ವಿಸ್ತಾರ ಮಾಡಿ ಗುರು ಬದಿಸಿದೊಟ್ಟು ಕಥೆ ಹೇಳ್ತಾರೆ. ಅದು ತುಂಬ ವಿಷಯಗಳು ಹೇಳ್ತಾರೆ ಅದರಲ್ಲಿ. ಅದೆಲ್ಲ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಯದವೋಚಮಹಂ ತೇನ.